അതിടം യൂനം സദാ അനന്തതീർത്ഥമത്തലം ഭജേതാപത്രയാഭം മിഥ്യാ സിദ്ധാന്തദുദ്ധാന്ത വിധ്വംസനശിക്ഷണ ദൈതീത്യാഖ്യതനിർഭാസതാം നോഹൃദംബരെ അർത്ഥികൽപ്പിതകൽപ്പോയം പ്രത്യുത്തികേസരി വ്യാസതീർത്ഥ ഉർഭൂയാദ് അസ്മതിഷ്ടാത സിദ്ധയെ തപോവിദ്യാവിരക്തിയാദി സദ്ഗുണഭോഗാകരാണം വാദിരാജഗുരുന്ദേ ഹിഗ്രിപതാശ്രയാൻ പൂജ്യ രാഘവേന്ദ്രായ സച്ചിധനമൃതായ ച ഭജതാം കൽപവൃക്ഷായ നമതാം കാമധേനവേ ദുർവാദിധ്വാന്തരവേ വൈഷ്ണവേന്ദീവരേന്ദ്രവേ ശ്രീരാഘവേന്ദ്രഗുരുവേ നമോ അത്യന്തയാളവേ ആപാദമൂലിപര്യന്തം ഗുരുനാമാക്തിം സ്മരേ തേന വിഘ്നാഃ പ്രണശ്യന്തി സിദ്ധ്യഞ്ച മനോരഥാഃ ഹരിഃ ഓം ശ്രീ ഗുരുഭ്യോ നമഃ. ನಾವು ವಿಷ್ಣು ಸಹಸ್ರನಾಮದ ಬಗ್ಗೆ ಅರ್ಥ ಚಿಂತನೆ ಮಾಡಬೇಕಂಥೇಳಿ ಅದಕ್ಕೆ ಮುಂಚೆ ಉಪೋದ್ಘಾತ ರೂಪದಲ್ಲಿ ಪೂರ್ವ ಪೀಠಿಕದಲ್ಲಿ ಇರುವಂತಹದ್ದು ಅದರ ಅರ್ಥವನ್ನು ಸಂಕ್ಷೇಪವಾಗಿ ನೋಡಿಬಿಟ್ಟು ವಿಷ್ಣು ಸಹಸ್ರನಾಮಗಳ ಅರ್ಥವನ್ನು ನೋಡೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ನಾವು ಶುರು ಮಾಡಿದ್ದೀವಿ ಪೂರ್ವ ಪೀಠಿಕದಲ್ಲಿ. ಅದೇ ವಿಧವಾಗಿ ಉತ್ತರ ಪೀಠಿಕದಲ್ಲಿ ಕೂಡ ಎರಡು ವಿಧವಾದ ವಿಚಾರವನ್ನು ವಿಷಯವನ್ನು ನೋಡಬಹುದು. ಒಂದು ಮಹಾಭಾರತದಿಂದಲೇ ಬಂದಿರುವಂತಹದ್ದು, ಅವು ಎಲ್ಲರೂ ಒಂದೇ ರೀತಿಯಲ್ಲಿ, ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ, ಎಲ್ಲರೂ ಅದೇ ರೀತಿಯಲ್ಲಿ ಹೇಳ್ತಾರೆ. ಸಂಪ್ರದಾಯದಿಂದ ಬಂದಂತಹ ಕೆಲವು ಶ್ಲೋಕಗಳು ಬರುತ್ತೆ, ಕೆಲವು ವಿಚಾರಗಳು ಬರುತ್ತೆ, ಅವು ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರಬಹುದು. ಸೊ ಅದು ಹೇಗೆ ಹೇಳಬೇಕು ಏನು ಅನ್ನೋದು ಅಷ್ಟು ಒಂದು ಸ್ಟ್ರಿಕ್ಟ್, ಅಂದರೆ ಯಾವ ಶ್ಲೋಕ ಹೇಳಬಹುದು ಯಾವುದು ಬಿಡಬಹುದು ಅನ್ನೋದು, ಯಾವುದು ಮೋಸ್ಟ್ ಪಾಪ್ಯುಲರ್ ಇದೆ ಅದು ಮಾಡಬಹುದು, ಅದ್ರೇನು ತೊಂದರೆ ಇಲ್ಲ. ಆದರೆ ಮಹಾಭಾರತದಲ್ಲಿರೋ ಶ್ಲೋಕಗಳು ವೇರಿಯೇಷನ್ ಇರೋದಿಲ್ಲ, ಅದು ಮಾತ್ರ ಹಾಗೆ ಮಾಡುವುದು. ಅದರ ಸಂಕ್ಷೇಪವಾದ ಅರ್ಥ ಚಿಂತನೆಯನ್ನು ನೋಡ್ತಾ ಬಂದಿದ್ದೀವಿ. ಅದು ಎಲ್ಲ ಕಾರ್ಯಗಳಲ್ಲಿಯೂ ನಾವು ಮೊದಲು ಹೇಳುವಂಥದ್ದು ಆದಿ ಶ್ಲೋಕ ಶುಕ್ಲಾಂಬರಧರಂ ವಿಷ್ಣುಂ, ಅದು ಹಾಗೆ ಶುರು ಆಗುತ್ತೆ. ಇವೆಲ್ಲವೂ ಕೂಡ ಮೋಸ್ಟ್ ಆಫ್ ದ ಶ್ಲೋಕಗಳೆಲ್ಲ ಕೂಡ ಅನುಷ್ಟುಪ್ ಛಂದಸ್ಸಿನಲ್ಲಿದೆ. ಅನುಷ್ಟುಪ್ ಛಂದಸ್ಸು ಅಂತ ಹೇಳಿದರೆ ಪಾದಕ್ಕೆ ಎಂಟು ಅಕ್ಷರಗಳಿರುತ್ತೆ, ಒಟ್ಟಾರೆ 32 ಅಕ್ಷರಗಳಿರುವಂಥದ್ದು ಮೋಸ್ಟ್ ಆಫ್ ದ ವರ್ಸಸ್ ಹಾಗೆ ಇರುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಇರುವಂಥದ್ದು ಅದೇ ವಿಧ ಮಹಾಭಾರತ ಪೂರ್ವ ಪೀಠಿಕ ಉತ್ತರ ಪೀಠಿಕದಲ್ಲಿ ಬರುವುದು ಎಲ್ಲವೂ ಕೂಡ ಅನುಷ್ಟುಪ್ ಛಂದಸ್ಸಿನಲ್ಲೇ ಇವೆ. ಅವೆಲ್ಲವೂ ಕೂಡ ಪಾದಕ್ಕೆ 8 ಅಕ್ಷರಗಳು, ಒಟ್ಟಿಗೆ 32 ಅಕ್ಷರಗಳು. ಅದು ಹೇಳುವಾಗ ಕೆಲವು ಅಂಶಗಳನ್ನು ಸ್ವಲ್ಪ ಗುರುತಿಟ್ಕೊಳ್ಳೋದು ಏನಂತ ಹೇಳಿದರೆ, ಒಂದು ರೀತಿಯಲ್ಲಿ ಪಾದಪಾದವನ್ನು ಸಪರೇಟಾಗಿ ಹೇಳುವ, ಅಂದರೆ ಪಾದ ಆದ ಮೇಲೆ ಸ್ವಲ್ಪ ಪಾಸ್ ಇಟ್ಬಿಟ್ಟು ಹೇಳುವಂತಹದ್ದು ಒಂದು ಪದ್ಧತಿ. ಇಲ್ಲ, ಎರಡು ಪಾದಗಳನ್ನು ಸೇರಿಸಿ, 1, 2, 3, 4 ಈ ಪಾದಗಳನ್ನು ಸೇರಿಸಿ ಹೇಳುವಂತಹದ್ದು ಒಂದು ಪದ್ಧತಿ. ಸೊ ಮೋಸ್ಟ್ಲಿ ಎರಡೆರಡು ಪಾದಗಳನ್ನು ಸೇರಿಸಿ ಹೇಳುವುದೇ ಬಹಳ ಪಾಪ್ಯುಲರ್ ಆಗಿರುವಂಥದ್ದು. ಉದಾಹರಣೆಗೆ, ಶುತ್ವ ಧರ್ಮ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ ಅಂತ ಹೇಳುವುದು. ಪಾದಪಾದ ಸಪರೇಟ್ ಆಗಿ ಹೇಳಿದರೆ ಅದೇ ಹೇಗಿರುತ್ತಂದ್ರೆ, ಶುತ್ವ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಅದು ಒಂದೊಂದು ಪಾದವನ್ನು ಸಪರೇಟ್ ಆಗಿ ಹೇಳುವಂತಹದ್ದು. ಸೊ ಯಾವುದು ನಿಮಗೆ ಅನುಕೂಲ ಇದ್ದರೆ ಹಾಗೆ ಹೇಳಬಹುದು. ನಾವು ಅರ್ಥ ಚಿಂತನೆ ಮಾಡ್ತಾ ಹೇಳುವಾಗ, ಈ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯತ್ ಸರ್ವ ವಿಘ್ನೋಪಶಾಂತೆಯೇ ಅದರ ಅರ್ಥ ಚಿಂತನೆ ಮಾಡಿದ್ದೀವಿ. ಯಸ್ಯ ದ್ವಿರದ ವಕ್ತ್ರಾದ್ಯಾಹ ಪಾರಿಷದ್ಯಾಹ ಪರಶತಂ ವಿಘ್ನಂ ನಿಘ್ನಂತಂ ವಿಶ್ವಕ್ಸೇನಂ ತಮಾಶ್ರಯೇ ಅದನ್ನು ನೋಡಿದ್ದೀವಿ. ವ್ಯಾಸಂ ವಶಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಅದರು ನೋಡಿದ್ದೀವಿ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅದನ್ನು ನೋಡಿದ್ದೀವಿ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಅದನ್ನು ನೋಡ್ತಾ ಬಂದೀವಿ. ಈ ಎರಡು ಶ್ಲೋಕಗಳಿಗೆ ನಾನು ಮತ್ತೆ ಹೇಳ್ತೀನಿ ಜಸ್ಟ್ ಕಂಟಿನ್ಯೂಯೇಷನ್ಗೋಸ್ಕರ. ಅವಿಕಾರಾಯ ವಿಕಾರವಿಲ್ಲದಂತಹ, ಶುದ್ಧಾಯ ಪರಮ ಪವಿತ್ರನ ಅಂದರೆ ಏಕರೀತಿಯಲ್ಲಿರುವಂತಹ ಪರಮಾತ್ಮನಿಗೆ, ದೋಷರಹಿತನಾಗಿರುವಂಥವನು, ಗುಣಪೂರ್ಣನಾಗಿರುವಂಥವನು, ನಿತ್ಯಾಯ ನಿತ್ಯವು ಅಂದರೆ ಪರಮಾತ್ಮ ಅವನು ನಿತ್ಯ, ಅವನ ನಿತ್ಯತ್ವ ಸ್ವತಂತ್ರವಾದ ನಿತ್ಯತ್ವ. ನಿತ್ಯವಾದ ವಸ್ತುಗಳು ಅನೇಕವಿದೆ, ಆದರೆ ಮಿಕ್ಕ ನಿತ್ಯವಾದ ವಸ್ತುಗಳೆಲ್ಲ ಕೂಡ ಅಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ ಅಂಡ್ ನಿತ್ಯ. ಸೊ ಸ್ವತಂತ್ರ ನಿತ್ಯತ್ವ ಇದೆ ಅವನಿಗೆ. ಪರಮಾತ್ಮನೇ ಅವನು, ಪರಮಾತ್ಮ ಅಂದರೆ ಸರ್ವೋತ್ತಮನಾದವನು ಅಂಥವನು ಪರಮಾತ್ಮನಿಗೆ. ಸದೈಕರೂಪ ರೂಪಾಯ, ಸದಾ ಏಕರೂಪ ರೂಪಾಯ, ಅವನು ಏಕರೂಪ ಅಂತ ಹೇಳಿದರೆ ಪ್ರಧಾನ ರೂಪ ಏಕರೀತಿಯಲ್ಲಿ ಅಂದರೆ ವಿಕಾರವಿಲ್ಲದೇ ಇರ್ತಾನೆ, ಪ್ರಧಾನನಾಗಿರ್ತಾನೆ, ಸರ್ವೋತ್ತಮನಾಗಿರ್ತಾನೆ. ಆದ್ದರಿಂದ ಸದಾ ಏಕರೂಪ ರೂಪಾಯ, ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವವನು ಅಂತಹ ಪರಮಾತ್ಮನಿಗೆ ವಿಷ್ಣುವೇ ಸರ್ವಜಿಷ್ಣುವೇ, ಅವನು ವಿಷ್ಣುವಾಗಿದ್ದಾನೆ ಅಂದರೆ ವ್ಯಾಪಶೀಲ. ವಿಷ್ಣು ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳು ಬರುತ್ತೆ, ಮುಂಚೆ ನೋಡೋಣ. ವ್ಯಾಪನಶೀಲ ಉಳ್ಳವನು, ಆದ್ದರಿಂದ ಅಂತಹ ವಿಷ್ಣುವಿಗೆ ಸರ್ವಜಿಷ್ಣುವೇ, ಅವನು ಜಿಷ್ಣು ಜಯಶೀಲನಾಗಿದ್ದಾನೆ. ಸರ್ವ ಎಲ್ಲ ರೀತಿಯಲ್ಲಿಯೂ ಜಯಶೀಲನಾಗಿ ಅಂದರೆ ಅವನಿಗೆ ಯಾವತ್ತೂ ಪರಾಭವ ಅನ್ನುವುದೇ ಇಲ್ಲ, ಪರಾಜಯ ಅನ್ನುವುದಿಲ್ಲ ಅಂತಹ ಪರಮಾತ್ಮನಿಗೆ. ಯಾಕಂದರೆ ಅವನೇ ಸ್ವತಂತ್ರ, ಮಿಕ್ಕವರೆಲ್ಲರೂ ಕೂಡ ಅಸ್ವತಂತ್ರರು. ಅಂತಹ ಪರಮಾತ್ಮನಿಗೆ ವಂದನವನ್ನು ಮಾಡುವುದು, ಆ ಮಾಡುವುದರಿಂದ ಏನಾಗತ್ತೆ, ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ಯಾರ ಸ್ಮರಣ ಮಾತ್ರದಿಂದಾದರೆ ಜನ್ಮ ಸಂಸಾರ ಬಂಧನಗಳಿಂದ ವಿಮುಚ್ಯತೆ ವಿಮುಕ್ತಿ ದೊರಕುತ್ತದೋ ಅಂತಹ ಪರಮಾತ್ಮನಿಗೆ ನಮಃ ನಮಸ್ಕಾರವನ್ನು ಮಾಡ್ತಾನೆ. ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ, ಆ ವಿಷ್ಣುವಿಗೆ ಪ್ರಭ ವಿಷ್ಣವೇ ಅಂದರೆ ಅವನು ಒಡೆಯ, ಪ್ರಭುತ್ವ ಇರುವವನು ಪ್ರಭ ವಿಷ್ಣವೇ. ಎಲ್ಲದಕ್ಕೂ ಪ್ರಭಾವ ಅಂದರೆ ಹುಟ್ಟುವನ್ನು ಕೊಡುವವನು ಪ್ರಭ ವಿಷ್ಣವೇ, ಅವನು ಎಲ್ಲದರಲ್ಲಿಯೂ ನೆಲೆಸಿರುವವನು ಸರ್ವವ್ಯಾಪಕನಾಗಿರುವವನು ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿ ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ ಅಂಥೇಳಿ ಅಲ್ಲಿಂದ ಬರುವಂತಹ ಶ್ಲೋಕಗಳು ಮಹಾಭಾರತದಿಂದ ಉದ್ಧೃತವಾದ ಶ್ಲೋಕಗಳು. ಶ್ರೀ ವೈಶಂಪಾಯನ ಉವಾಚ, ವೈಶಂಪಾಯನ ಋಷಿಗಳು ಅವರು ಜನಮೇಜಯನಿಗೆ ಹೇಳ್ತಾ ಬರ್ತಾ ಇದ್ದಾರೆ. ಶುತ್ವ ಧರ್ಮಾನಶೇಷೇನ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಶುತ್ವ ಧರ್ಮಾನ್ ಅಶೇಷೇನ, ಎಲ್ಲ ಧರ್ಮಗಳನ್ನು ಇಲ್ಲಿ ಯುಧಿಷ್ಠಿರ ಅವರು ಯೋಗ್ಯತೆಯಲ್ಲಿ ಯಮಧರ್ಮರಾಜನ ಅಂಶರಾಗಿರುವಂಥವರು ಯುಧಿಷ್ಠಿರ. ಶಾಂತನವ ಅಂತ ಹೇಳಿದರೆ ವಸು, 18ನೇ ಕಕ್ಷದಲ್ಲಿ ಬರುವವನು. ಸೊ ಆದ್ದರಿಂದ ಇದು ಹೇಗೆ ಅಂತ ಹೇಳಿದರೆ, ಅವರು ದೇವಲೋಕದಲ್ಲಿ ಹೇಗಿದ್ದರೂ ಕೂಡ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಅವರವರು ಆಯಾ ಅವರವರ ರೋಲ್ಸನ್ನು ಅವರು ಮಾಡಲೇಬೇಕು. ಆದ್ದರಿಂದ ಇಲ್ಲಿ ಕುರುವಂಶದ ಪಿತಾಮಹ, ಸೊ ಆ ವಂಶದಲ್ಲಿ ಬಹಳ ಹಿರಿಯನಾಗಿದ್ದಾನೆ ಭೀಷ್ಮಾಚಾರ್ಯರು, ಅವರು ದೇವತೆಗಳ ಹತ್ರನೇ ಬೃಹಸ್ಪತಿ ಮುಂತಾದವರ ಹತ್ರ ಪಾಠವನ್ನು ಕೇಳಿದವರು ಅಂತ ಆಗಿದ್ದಾರೆ, ಬಹಳ ಜ್ಞಾನಿಗಳಾಗಿದ್ದಾರೆ. ಆದ್ದರಿಂದ ಲೋಕರೀತಿಯಲ್ಲಿ ಯುಧಿಷ್ಠಿರ ಭೀಷ್ಮಾಚಾರ್ಯರ ಹತ್ತಿರ ಅನೇಕ ನೀತಿಗಳನ್ನು, ಅನೇಕ ಶಾಸ್ತ್ರದ ವಿಚಾರಗಳನ್ನು, ಶಾಸ್ತ್ರದ ವಿಷಯಗಳನ್ನು ಎಲ್ಲವನ್ನು ದಿನಾಗಲೂ ಕೇಳ್ತಾ ಬರ್ತಾರೆ. ಅವತ್ತಿನ ದಿನ ಹೋಗಿ ಯುಧಿಷ್ಠಿರ ಆಮೇಲೆ ಭೀಷ್ಮಾಚಾರ್ಯರಿಗೆ ಸಂಭಾಷಣಾ ರೂಪದಲ್ಲಿ ಹೊರಟು ಬಂದಿರುವಂತಹದ್ದು ಈ ವಿಷ್ಣು ಸಹಸ್ರನಾಮ. ಆದ್ದರಿಂದ ಅದರ ಒಂದು ಸಂದರ್ಭವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಆ ಸಮಯದಲ್ಲಿ ನಾವು ಒಂದು ವಿಷಯವನ್ನು ಜ್ಞಪ್ತಿಯಲ್ಲಿಟ್ಕೋಬೇಕು, ಏನಂತ ಹೇಳಿದರೆ ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ ಪೃಚ್ಛಂತಿ ಸಾಧವೋ ಯಸ್ಮಾತ್ ಅಂತ ಹೇಳಿ, ಜ್ಞಾನಿಗಳಾದವರು ಅವರಿಗೆ ತಿಳಿದಿದ್ದರೂ ಕೂಡ ಜಾನಂತಹ ಅಪಿ ತಿಳಿದಿದ್ದರೂ ಕೂಡ ವಿಶೇಷ ಅರ್ಥ ಜ್ಞಾನಾಯ, ವಿಶೇಷಾರ್ಥವನ್ನು ತಿಳಿಯುವುದಕ್ಕಾಗಿಯೂ ಅಷ್ಟೇ ಅಲ್ಲದೆ ಅದನ್ನು ಲೋಕದಲ್ಲಿ ಸ್ಥಾಪನೆ ಮಾಡುವುದಕ್ಕಾಗಿಯೂ, ಇನ್ನು ಇತರರಿಗೆ ಅದರಿಂದ ಒಂದು ತಿಳುವಳಿಕೆ ಬರಬೇಕು ಪರೋಪಕಾರಕ್ಕಾಗಿಯೂ, ಪರರ ಒಂದು ತಿಳುವಳಿಕೆಗೆ ಅದಕ್ಕಾಗಿಯೂ, ಈ ಎಲ್ಲ ಕಾರಣಗಳಿಂದಲೂ ಅವರು ತಿಳಿದಿದ್ದರೂ ಮತ್ತು ಕೇಳುವ ಪ್ರಸಂಗ ಬರುತ್ತೆ ಅಂತ ಹೇಳಿ ಅಗ್ನಿಪುರಾಣದ ವಚನವನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅದನ್ನೇ ನಾವು ಇಲ್ಲಿ ದೃಷ್ಟಿಯಲ್ಲಿಟ್ಕೋಬೇಕು. ಅಂದರೆ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ ವಿಷಯದಲ್ಲಿ ವಿಶೇಷವಾಗಿ ಪಾಪಗಳನ್ನು ಪರಿಹಾರ ಮಾಡುವಂತಹ ಧರ್ಮಗಳನ್ನೆಲ್ಲ ಕೇಳಿದಂತಹ ಯುಧಿಷ್ಠಿರ, ಶಾಂತನವಾದ ಶಂತನು ಮಹಾರಾಜನ ಮಗನಾಗಿರುವಂತಹ ಭೀಷ್ಮಾಚಾರ್ಯರನ್ನು ಪುನಃ ಪುನರೇವಾಭ್ಯಭಾಷತ ಪುನಃ ಪ್ರಶ್ನೆಯನ್ನು ಕೇಳ್ತಾರೆ. ಪುನಃ ಅಂತ ಹೇಳುವುದರ ಮೂಲಕವಾಗಿ ಅವರಿಗೆ ತಿಳಿದಿದ್ದನ್ನೇ ಮತ್ತು ಕೇಳ್ತಾ ಇದ್ದಾರೆ ಅನ್ನುವ ಒಂದು ಸೂಚನೆಯೂ ಅಲ್ಲಿ ಬಂದಿದೆ. ಯುಧಿಷ್ಠಿರ ಉವಾಚ, ಯುಧಿಷ್ಠಿರ ಹೇಳುವಂತಹ ಮಾತುಗಳು, ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಕ್ಕಂ ಕಮರ್ಚಂತಹ ಪ್ರಾಪ್ನುಯುರ್ ಮಾನವಾಶುಭಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತ ಪರಮೋ ಮತಃ ಕಿಂ ಜಪನ್ ಮುಚ್ಚಿತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಇಲ್ಲಿ ನೋಡ್ರಿ, ಇಲ್ಲಿ ವಿಸರ್ಗಗಳನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನುವ ಒಂದು ಸಂಶಯವೂ ಬರುತ್ತೆ. ಅದೇ ಅಲ್ಲದೆ ಪಾದ ಸಪರೇಟಾಗಿ ಮಾಡುವಾಗ ವಿಸರ್ಗ ಕೊನೆಯಲ್ಲಿ ಬಂದರೆ ಹೇಗೆ, ಇಲ್ಲ ಅವುಗಳನ್ನು ಒಟ್ಟಿಗೆ ಸೇರಿಸಿದಾಗ ಹೇಗೆ ಬಂದರೆ ಹೇಗೆ, ಇವೆಲ್ಲವೂ ಪ್ರಶ್ನೆಗಳು ಬರುತ್ತೆ. ಅದೆಲ್ಲವನ್ನು ಈ ಶ್ಲೋಕದಲ್ಲಿ ನಾವು ನೋಡಬಹುದು. ಕಿಮೇಕಂ ದೈವತಂ ಲೋಕೆ ಒಂದು ಪಾದ, ಕಿಂವಾಪ್ಯೇಕಂ ಪರಾಯಣಂ ಒಂದು ಪಾದ, ಸ್ತುವಂತಃ ಕಂ ಕಮರ್ಚಂತಹ ಅದು ಒಂದು ಪಾದ, ಪ್ರಾಪ್ನುಯುರ್ ಮಾನವಾಶುಭಂ ಅದು ಒಂದು ಪಾದ. ನಾಲ್ಕು ಪಾದಗಳನ್ನು ಸಪರೇಟಾಗಿ ಹೇಳುವಾಗ ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಹ ಪ್ರಾಪ್ನುಯುರ್ ಮಾನವಾಶುಭಂ. ನೋಡ್ರಿ ಇಲ್ಲಿ ಸ್ತುವಂತಹ ವಿಸರ್ಗ, ಅದನ್ನು ಸ್ತುವಂತಹ ಅಂತ ಪೂರ್ತಿ ಹೇಳೋದಿಲ್ಲ, ಯಾಕಂದರೆ ಮಧ್ಯದಲ್ಲಿ ಬಂತು ಆ ವಿಸರ್ಗ, ಆದ್ದರಿಂದ ಪಾದದ ಮಧ್ಯದಲ್ಲಿ ಬಂದಾಗ ಸ್ತುವಂತ ಅದು ಅರ್ಧ ಉಚ್ಚಾರಣೆ ವಿಸರ್ಗಕ್ಕೆ ಸ್ತುವಂತಹ ಕಂ ಕಮರ್ಚಂತಹ ಅಂತ ಹೇಳದೆ ಸ್ತುವಂತ ಕಂ ಕಮರ್ಚಂತಹ ಸ್ತುವಂತ ಕಂ. ಸೊ ಸ್ತುವಂತಹ ಕಂ ಅನ್ನುವುದೆಲ್ಲ ಸ್ತುವಂತ ಕಂ ಅಂತ ಹೇಳ್ತೀವಿ. ಅದೇ ವಿಧವಾಗಿ ಪಾದದ ಕೊನೆಯಲ್ಲಿ ಬಂದಾಗ ಕಂ ಅರ್ಚಂತಹ ಅಲ್ಲಿ ಪೂರ್ತಿಯಾಗಿ ವಿಸರ್ಗವನ್ನು ಹೇಳ್ತೀವಿ, ಸ್ತುವಂತ ಕಂ ಕಮರ್ಚಂತಹ ಅಂಥೇಳಿ. ಸೊ ಆದ್ದರಿಂದ ಸ್ತುವಂತ ಕಂ ಕಮರ್ಚಂತಹ ಅಂಥೇಳಿ ಪೂರ್ತಿಯಾಗಿ ಅಲ್ಲಿ ಹೇಳ್ತೀವಿ. ಅದೇ ಎರಡು ಎರಡು ಪಾದ ಅದು ಸೇರಿಸಿ ಹೇಳಿದಾಗ ಈ ಸ್ತುವಂತಹ ಅನ್ನುವುದಕ್ಕೆ ಯಾವ ರೂಲ್ ಬಂತು, ಕಮರ್ಚಂತಹ ಅನ್ನುವುದಕ್ಕೆ ಅದೇ, ಅಂದರೆ ಆ ವಿಸರ್ಗವನ್ನು ಪೂರ್ತಿ ಹೇಳೋದಿಲ್ಲ ಯಾವಾಗ ಆ ಪಾದವನ್ನು ನೆಕ್ಸ್ಟ್ ಪಾದದ ಜೊತೆಯಲ್ಲಿ ಸೇರಿಸಿ ಓದಿದಾಗ. ಅಂದರೆ ಹೀಗಿರುತ್ತದು, ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾಶುಭಮಲ್ಲಿ ಕಮರ್ಚಂತಃ ಪ್ರಾಪ್ನುಯು. ಅಲ್ಲಿ ನೋಡ್ರಿ ಆ ಕಮರ್ಚಂತಃ ಪ್ರಾಪ್ನು ಅಂತ ಹೇಳದೆ ಕಮರ್ಚಂತಃ ಪ್ರಾಪ್ನುಯುರ್ ಮಾನವಾಶುಭಂ ಅಂತೇಳಿ, ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ ಮಾನವಾಶುಭಂ ಅಂತ ಹೇಳುವಂತಹದ್ದು. ಸೊ ಈ ವಿಧವಾಗಿ ಇಲ್ಲಿ ಕೋ ಧರ್ಮ ಸರ್ವಧರ್ಮಾಣಾಂ ಭವತ ಪರಮೋ ಮತ ಕಿಂ ಜಪನ್ ಮುಚ್ಚಿತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಅಲ್ಲಿ ಕೂಡ ಜಂತುರ್ ಜನ್ಮ ಸಂಸಾರ ಬಂಧನಾತ್ ಎರಡು ಪಾದಗಳನ್ನು ಒಟ್ಟಿಗೆ ಸೇರಿಸಿ ಹೇಳಿದಾಗ ಅಲ್ಲಿ ಜಂತು ಅನ್ನುವ ವಿಸರ್ಗ, ಜನ್ಮ ಅನ್ನೋದು ಸಂಧಿಯಾಗಿ ಜಂತುರ್ಜನ್ಮ ಆಗತ್ತೆ. ಎರಡು ಪಾದಗಳನ್ನು ಸೇರಿಸಿ ಓದಿದಾಗ ಕೋ ಧರ್ಮ ಸರ್ವಧರ್ಮಾಣಾಂ ಭವತ ಪರಮೋ ಮತ ಕಿಂ ಜಪನ್ ಮುಚ್ಚಿತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್ ಅಂತ ಹೇಳ್ತೀವಿ. ಒಂದೊಂದು ಪಾದ ಸಪರೇಟ್ ಮಾಡಿ ಓದಿದಾಗ ಕೋ ಧರ್ಮ ಸರ್ವಧರ್ಮಾಣಾಂ ಭವತ ಪರಮೋ ಮತ ಕಿಂ ಜಪನ್ ಮುಚ್ಚಿತೆ ಜಂತು ಜನ್ಮ ಸಂಸಾರ ಬಂಧನಾತ್. ಸೊ ಆ ಜಂತುರ್ ಅನ್ನುವುದಲ್ಲಿ ಆ ಸಂಧಿ ಮಾಡದೆ ಪಾದವನ್ನು ಅಲ್ಲಿ ಜಂತು ವಿಸರ್ಗ ಎಂಡಾಯಿತು. ಆದ್ದರಿಂದ ಪಾದ ಸಪರೇಟ್ ಓದಿದಾಗ ಜಂತುರ್ಜನ್ಮ ಅನ್ನುವುದು ಬಿಡಿಸಿ ಜಂತು ಜನ್ಮ ಸಂಸಾರ ಬಂಧನಾತ್ ಅನ್ನುವುದು ಸಪರೇಟಾಗಿ ಹೇಳ್ತೀವಿ. ಕೋ ಧರ್ಮ ಸರ್ವಧರ್ಮಾಣಾಂ ಭವತ ಪರಮೋ ಮತ ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್ ಅಂತೇಳಿ ಹೇಳುವಂತಹದ್ದು. ಇಲ್ಲಿ ಯುಧಿಷ್ಠಿರ ಕೇಳಿದ ಪ್ರಶ್ನೆಗಳು ಆರು ಪ್ರಶ್ನೆಗಳಿವೆ. ಮೊದಲನೆಯ ಪ್ರಶ್ನೆ, ಕಿಂ ಏಕಂ ದೈವತಂ, ಯಾರು ಪ್ರಧಾನವಾದ ದೇವರು ಆಗಿದ್ದಾರೆ, ಲೋಕೆ ಅನ್ನೋದು ಲೋಕೆ ಅಂದರೆ ಲೋಕದಲ್ಲಿ ಅಂತ ಸ್ಥೂಲವಾದ ಅರ್ಥ, ಆದರೆ ಇಲ್ಲಿ ಲೋಕದಲ್ಲಿ ಅಂತ ಹೇಳಿದರೆ ಲೋಕೆ ವೇದೇಚ ಪ್ರಸಿದ್ಧ ಪುರುಷೋತ್ತಮ ಅಂತ ಗೀತೆಯಲ್ಲಿ ಬಂದಂತೆ ಅಲ್ಲಿ ವೇದಗಳು ಅಪೌರುಷೇಯವಾದ ಗ್ರಂಥಗಳಿಲ್ಲ ವಾಕ್ಯಗಳು, ಲೋಕ ಅಂತ ಹೇಳಿದರೆ ಪೌರುಷೇಯ ಗ್ರಂಥಗಳು ಅಂದರೆ ಶ್ರುತಿಗಳಲ್ಲದೆ ಸ್ಮೃತಿ ಪುರಾಣಗಳು ಇತಿಹಾಸಗಳು ಇವೆಲ್ಲವೂ ಕೂಡ ಲೋಕ ಪಂಚರಾತ್ರ ಇವೆಲ್ಲ ಅಂದರೆ ಯಾವುದು ಪೌರುಷೇಯವಾಗಿದೆಯೋ ಅವೆಲ್ಲವೂ ಕೂಡ ಲೋಕಗಳಾಗತ್ತೆ. ಲೋಕದಲ್ಲಿರುವವರು ಪುರುಷರು ಮಾಡಿದಂಥದ್ದಾದ್ದರಿಂದ ಅವು ಲೋಕಗಳು. ಲೋಕನ ಅವಲೋಕನ ಅಂದರೆ ನೋಡುವುದು, ಅಂದರೆ ಜ್ಞಾನಿಗಳು ನೋಡುವಂಥದ್ದಾದ್ದರಿಂದ ಅವರಿಗೆ ದೃಷ್ಟಿಗೆ ಗೋಚರವಾದದ್ದನ್ನು ಅವರು ಒಂದು ಲೇಖನ ರೂಪದಲ್ಲಿ ಗ್ರಂಥ ರೂಪದಲ್ಲಿ ಇಟ್ಟಿದ್ದಾದ್ದರಿಂದ ಅವುಗಳಿಗೆ ಲೋಕ ಅಂತ ಕರೀತಾರೆ. ಆದ್ದರಿಂದ ಕಿಂ ಏಕಂ ದೈವತಂ ಲೋಕೆ, ಆ ಲೋಕೆ ಅನ್ನುವುದು ಏಕಂ ದೈವತಂ ಅನ್ನುವುದಕ್ಕೆ, ಕಿಮೇಕಂ ದೈವತಂ ಅನ್ನುವುದಕ್ಕೂ ಲೋಕೆ ಹಾಕ್ಕೊಳ್ಳುವುದು, ಕಿಂ ವಾಪ್ಯೇಕಂ ಪರಾಯಣಂ ಅನ್ನುವುದಕ್ಕೂ ಲೋಕೆ. ಅಲ್ಲಿ ದೆಹಲಿ ನ್ಯಾಯದಂತೆ ಅಂದರೆ ಒಂದು ಹೊಸ್ತಲ್ನಲ್ಲಿ ದೀಪ ಇಟ್ಟಂತೆ ಎರಡಕ್ಕೂ ಹಾಕ್ಕೊಳ್ಳುವುದು. ಕಿಮೇಕಂ ದೈವತಂ ಲೋಕೆ, ಏಕಂ ದೈವತಂ ಲೋಕೆ ಕಿಂ, ಲೋಕದಲ್ಲಿ ಅಂದರೆ ಪೌರುಷೇಯ ಗ್ರಂಥಗಳಲ್ಲಿ ಯಾವ ದೇವರನ್ನು ಪ್ರಧಾನ ದೇವತೆಯಂತೆ ಉಲ್ಲೇಖ ಮಾಡಿದ್ದಾರೆ, ಅದೇ ವಿಧವಾಗಿ ಲೋಕದಲ್ಲಿ ಅಂದರೆ ಪೌರುಷೇಯ ಗ್ರಂಥಗಳಲ್ಲಿ ಕಿಂ ವಾ ಅಪಿ ಏಕಂ ಪರಾಯಣಂ, ಅಷ್ಟೇ ಅಲ್ಲದೆ ಏಕಂ ಪರಾಯಣಂ ಪರಮ ಆಶ್ರಯನ, ಪರಾಯಣ ಅಂದರೆ ಶ್ರೇಷ್ಠವಾದ ಆಶ್ರಯ, ಯಾವ ಪರಮಾತ್ಮನನ್ನು ಶ್ರೇಷ್ಠವಾದ ಪ್ರಧಾನವಾದ ಆಶ್ರಯಭೂತನಾಗಿ ಪ್ರತಿಪಾದ್ಯ ದೇವತೆನಾಗಿ ಅಂದರೆ ಪ್ರಧಾನ ಆಶ್ರಯ ಯಾರು ಅಂತ ಹೇಳಿ ಪೌರುಷೇಯ ಗ್ರಂಥಗಳಲ್ಲಿ ಪ್ರಧಾನ ಆಶ್ರಯನಾಗಿ ಯಾವ ದೇವತೆಯನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ. ಸ್ತುವಂತಕ್ಕಂ ಕಮರ್ಚಂತಹ ಪ್ರಾಪ್ನುಯುರ್ ಮಾನವಾಶುಭಂ ಅಂಥೇಳಿ ಅದನ್ನು ಹೇಳುವಾಗ ಮಾನವರು ಯಾರನ್ನು ಸ್ತೋತ್ರ ಮಾಡ್ತಾ ಆರಾಧನೆ ಮಾಡ್ತಾ ಶ್ರೇಯಸ್ಸನ್ನು ಹೊಂದುವ ಎರಡು ಪ್ರಶ್ನೆಗಳಿದೆ ಅಲ್ಲಿ. ಯಾವ ಪ್ರತಿಪಾದ್ಯ ದೇವತೆಯನ್ನಾದರೆ ಸ್ತುವಂತಹ ಸ್ತೋತ್ರವನ್ನು ಮಾಡುತ್ತಾ ಮಾನವಾ ಶುಭಂ ಪ್ರಾಪ್ನುಯಾತ್ ಪ್ರಾಪ್ನುಯುಹು. ಅದೇ ವಿಧವಾಗಿ ಕಂ ಅರ್ಚಂತಹ ಯಾರನ್ನು ಪೂಜೆ ಮಾಡ್ತಾ ಮಾನವರು ಶುಭವನ್ನು ಪಡೆಯುತ್ತಾರೆ ಅನ್ನುವುದು ಎರಡು ಪ್ರಶ್ನೆಗಳಿದೆ. ಆ ಎರಡು ಪ್ರಶ್ನೆಗಳು ಅಂದರೆ ಒಟ್ಟಾರೆ ನಾಲ್ಕು ಪ್ರಶ್ನೆಗಳಾಯಿತು. ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತ ಕಂ ಕಂ ಅರ್ಚಂತಹ ಪ್ರಾಪ್ನಿಯರ್ ಮಾನವಾಶುಭಂ, ನಾಲ್ಕು ಪ್ರಶ್ನೆಗಳು. ಅದಾದ ಮೇಲೆ ಐದನೆಯ ಪ್ರಶ್ನೆ, ಕೋ ಧರ್ಮ ಸರ್ವಧರ್ಮಾಣಾಂ ಭವತ ಪರಮೋಮತಃ, ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದ ಧರ್ಮ ನಿಮ್ಮ ಅಭಿಪ್ರಾಯದಲ್ಲಿ ಯಾವುದು ಅನ್ನುವುದು ಅದು ಐದನೇ ಪ್ರಶ್ನೆ. ಕಿಂ ಜಪನ್ ಮುಚ್ಚಿತೇ ಜಂತುರ್ ಜನ್ಮ ಸಂಸಾರ ಬಂಧನಾತ್ ಅದು ಆರನೇ ಪ್ರಶ್ನೆ. ಯಾವನನ್ನು ಜಪ ಮಾಡ್ತಾ ಸ್ತೋತ್ರ ಮಾಡ್ತಾ ಯಾವ ದೇವರನ್ನು ಕೊಂಡಾಡ್ತಾ ಜಂತು ಅಂದರೆ ಪ್ರಾಣಿ, ಯಾರಾದರೂ ಮನುಷ್ಯರಿರ್ಬೋದು ದೇವತೆಗಳಿರ್ಬೋದು ಪ್ರಾಣಿಗಳಿರ್ಬೋದು ಯಾರಾದರೂ ಯಾರ ಜಪವನ್ನು ಮಾಡ್ತಾ ಜನ್ಮ ಸಂಸಾರ ಬಂಧನಾತ್ ಮುಚ್ಚತೆ, ಜನ್ಮ ಸಂಸಾರದ ಬಂಧನದಿಂದ ಬಿಡುಗಡೆಯನ್ನು ಪಡೆಯುತ್ತಾರೆ ಅನ್ನುವುದು ಅದು ಆರನೇ ಪ್ರಶ್ನೆ ಆಯಿತು. ಹೀಗೆ ಆರು ಪ್ರಶ್ನೆಗಳನ್ನು ಯುಧಿಷ್ಠಿರ ಕೇಳ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರ ಕೊಡುವಾಗ ಮೊದಲನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆಗೆ ವಿಸ್ತಾರವಾದ ಉತ್ತರವನ್ನು ಕೊನೆಯ ಕೊಡ್ತಾರೆ. ಮಿಕ್ಕ ಪ್ರಶ್ನೆಗಳು ಯಾರ ಸ್ತೋತ್ರವನ್ನು ಮಾಡ್ತಾ ಯಾರ ಪೂಜೆಯನ್ನು ಮಾಡ್ತಾ ಮನುಷ್ಯರಿಗೆ ಶುಭ ಉಂಟಾಗತ್ತೆ ಇವುಗಳಿಗೆ ಸಂಕ್ಷೇಪವಾದ ಅರ್ಥಗಳಿರುವ ಕಾರಣದಿಂದ, ಯಾಕಂದರೆ ಭಗವಂತ ಪ್ರಧಾನನಾದ ದೇವತೆ ಯಾಕೆ ಪ್ರಧಾನ ಹೇಗೆ ಪ್ರಧಾನ ಅನ್ನೋದು ಅದು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾ, ಆದ್ದರಿಂದ ಅದಕ್ಕೆ ಕೊನೆಯಾಗಿ ಹೇಳುವಂಥದ್ದು ಮೊದಲನೇ ಎರಡನೇ ಪ್ರಶ್ನೆಗೆ ಕೊನೆಯಾಗಿ ಹೇಳ್ತಾ ಮೊದಲು ಮೂರು ನಾಲ್ಕು ಐದು ಆರು ಪ್ರಶ್ನೆಗಳಿಗೆ ಮೊದಲು ಸಮಾಧಾನವನ್ನು ಕೊಡ್ತಾ ಇದ್ದಾರೆ. ಶ್ರೀ ಭೀಷ್ಮ ಉವಾಚ ಜಗತ್ ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತಃ ಅಂತ. ಜಗತ್ ಪ್ರಭು ಜಗತ್ತಿಗೆ ಒಡೆಯನಾದವನು, ದೇವದೇವಂ ದೇವತೆಗಳಿಗೂ ದೇವತೆಯಾದವನು, ಅನಂತಂ ಕೊನೆಯಿಲ್ಲದವನು ಅಂತೂ ಅಂದರೆ ಅಂತ ಇಲ್ಲದವನು, ಯಾವ ಕೊನೆ ಇಲ್ಲದವನು, ಯಾವ ವಿಧವಾಗಿ ದೇಶತಃ ಕಾಲತಃ ಮಿತಿ ಇಲ್ಲದವನು, ಎಲ್ಲದಕ್ಕೂ ಮೀರಿ ನಿಂತವನು ಅಂತಹ ಅನಂತನಾದ ಪರಮಾತ್ಮನಿಗೆ ಪುರುಷೋತ್ತಮಂ ಎಲ್ಲರ ಪುರುಷರಲ್ಲಿಯೂ ಉತ್ತಮನಾದವನು. ಪುರುಷರು ಅಂದರೆ ಎಲ್ಲರೂ, ಮನುಷ್ಯರು ಮಾತ್ರ ಅಲ್ಲ, ಪುರುಷರು ಅಂದರೆ ಪುರುಷರು ದೇವತೆಗಳು ಎಲ್ಲರಲ್ಲಿಯೂ ಕೂಡ ಸರ್ವೋತ್ತಮನಾದವನು ಅಂತೇಳಿ ಪುರುಷೋತ್ತಮಂ ಅನ್ನುವ ಶಬ್ದ. ಸ್ತುವನ್ ನಾಮ ಸಹಸ್ರೇಣ ಸಹಸ್ರನಾಮದಿಂದ ಸ್ತೋತ್ರವನ್ನು ಮಾಡುತ್ತಾ ಪುರುಷ ಸತತೋತ್ಥಿತಃ ಪುರುಷನಾದವನು ಸತತ ಯಾವಾಗಲೂ ಅವನು ಉನ್ನತಿಯನ್ನು ಪಡೆಯುತ್ತಾನೆ ಅಂತ ಹೇಳಿದರೆ ಅವನು ದುಃಖಗಳಿಂದ ಪಾರಾಗ್ತಾನೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಉನ್ನತಿಯನ್ನು ಪಡೆಯುತ್ತಾನೆ ಪುರುಷ ಸತತೋತ್ಥಿತಃ ಅಂಥೇಳಿ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಸೊ ಈ ಮುಂದಿನ ಶ್ಲೋಕ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತಃ ಅನ್ನುವುದು ಅದು ನಮಗೆ ಮೂರನೆಯ ಪ್ರಶ್ನೆಗೆ ಆಯಿತು. ನಾಲ್ಕನೇ ಪ್ರಶ್ನೆ ಕಮರ್ಚಂತಹ ಪ್ರಾಪ್ನಿಯುರ್ ಮಾನವಾಶುಭಂ ಅನ್ನುವುದಕ್ಕೆ ನಾಲ್ಕನೇ ಪ್ರಶ್ನೆಗೆ ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ ಅಂತ ಹೇಳಿ, ಯಾವ ಭಗವಂತನನ್ನ ಯಾರನ್ನಾದರೆ ಆ ಪರಮಾತ್ಮನನ್ನು ಅರ್ಚೆಯನ್ ಅಂದರೆ ಪೂಜೆ ಮಾಡ್ತಾ, ಯಾ ಪುರುಷಂ ಅವ್ಯಯಂ ಅವನು ಅವ್ಯಯನು ಅಂದರೆ ಯಾವ ವಿಕಾರವೂ ಇಲ್ಲದವನು, ಇತಿಮಿತಿಗಳಿಲ್ಲದೇ ಅವನು ಏಕರೀತಿಯಲ್ಲಿರುವವನು, ಉತ್ತಮನಾಗಿದ್ದಾನೆ ಅಂತಹ ಪುರುಷಂ ಅವ್ಯಯನಾದ ಪುರುಷನಾದಂತಹ ಆ ಪರಮಾತ್ಮನನ್ನು ಧ್ಯಾಯನ್ ಧ್ಯಾನವನ್ನು ಮಾಡ್ತಾ, ಸ್ತುವನ್ ಸ್ತೋತ್ರವನ್ನು ಮಾಡ್ತಾ, ನಮಸ್ಯನ್ ನಮಸ್ಕಾರವನ್ನು ಮಾಡ್ತಾ, ಇವೆಲ್ಲವನ್ನು ಚ ಇವೆಲ್ಲವನ್ನು ಕೂಡ ಮಾಡ್ತಾ, ಯಜಮಾನ ಯಜಮಾನನಾಗಿರುವುದಂದರೆ ಯಜ್ಞಯಾಗಾದಿಗಳ ಯಜಮಾನನಾಗಿರ್ತಾನೆ, ಯಜ್ಞಯಾಗಾದಿಗಳನ್ನು ಯಜಮಾನ ರೂಪದಲ್ಲಿ ಮಾಡ್ತಾ, ತಂ ಏವಚ ಅದೇ ಪರಮಾತ್ಮನನ್ನೇ ಯಾರು ಮಾಡ್ತಾರೋ ಅವರು ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಸೊ ಅನಾದಿ ನಿಧನಂ ಅವನಿಗೆ ಆದಿ ನಿಧನಗಳಿಲ್ಲ ಅಂದರೆ ಹುಟ್ಟು ಸಾವುಗಳು ಇಲ್ಲದವನು, ಅಂತಹ ವಿಷ್ಣು ನಾಮಕ ಪರಮಾತ್ಮ, ವ್ಯಾಪನಶೀಲನಾದಂತಹ ಸರ್ವೋತ್ತಮನಾದ ವಿಷ್ಣು ನಾಮಕ ಪರಮಾತ್ಮನಿಗೆ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳಿಗೆ ಬಹಳ ದೊಡ್ಡ ಒಡೆಯನಾದವನಂತಹ ಅವನಿಗೆ ಲೋಕಾಧ್ಯಕ್ಷಂ, ಎಲ್ಲ ಲೋಕಗಳನ್ನು ತಾನು ಯಾವಾಗಲೂ ಅಧ್ಯಕ್ಷ ಅಧಿ ಅಕ್ಷ ಅಂದರೆ ನಿತ್ಯವೂ ಭಗವಂತ ಎಲ್ಲ ಲೋಕಗಳನ್ನು ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಾನೆ. ಆದ್ದರಿಂದ ಅವನು ತಾನು ಸ್ವಯಂ ಕಾಣ್ತಾ ಇರ್ತಾನಾದ್ದರಿಂದ ಅವನು ಲೋಕಾಧ್ಯಕ್ಷನಾಗಿದ್ದಾನೆ. ಸ್ತುವನ್ ನಿತ್ಯಂ, ನಿತ್ಯಂ ಯಾವಾಗಲೂ ಅವನ ಸ್ತೋತ್ರವನ್ನು ಮಾಡ್ತಾ ಸರ್ವ ದುಃಖಾತಿಗೋ ಭವೇತ್, ಎಲ್ಲ ದುಃಖಗಳಿಂದಲೂ ಪಾರಾಗುತ್ತಾನೆ. ಅಂದರೆ ಅಲ್ಲಿ ಕೇಳಿದಂತಹ ಇನ್ನೊಂದು ಪ್ರಶ್ನೆ, ಕಿಂ ಜಪನ್ ಮುಚ್ಚಿದೆ ಜಂತುರ್ ಜನ್ಮ ಸಂಸಾರ ಬಂಧನಾತ್ ಅನ್ನುವುದಕ್ಕೆ ಅದು ಸಮಾಧಾನವಾಗಿದೆ. ಅವನು ಇನ್ನೂ ಒಂದು ಪ್ರಶ್ನೆ ಉಳಿದಿದೆ, ಅದು ಅನ್ನಿ ಮೂರು ಪ್ರಶ್ನೆಗಳು ಉಳಿದಿದೆ. ಅದರಲ್ಲಿ ಕೋ ಧರ್ಮ ಸರ್ವಧರ್ಮಾಣಾಂ ಭವತ ಪರಮೋಮಥ ಅನ್ನುವ ಪ್ರಶ್ನೆ, ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಅನ್ನುವ ಪ್ರಶ್ನೆಗಳು ಉಳಿದಿದೆ. ಅಲ್ಲಿ ಕೋ ಧರ್ಮ ಸರ್ವಧರ್ಮಾನಾಂ ಅನ್ನುವುದಕ್ಕೆ ಸಮಾಧಾನವನ್ನು ಹೇಳ್ತಾ, ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ ಅನ್ನುವುದು ಭಗವಂತ. ಇದು ಬ್ರಹ್ಮಣ್ಯಂ ಅಂದರೆ ಬ್ರಾಹ್ಮಣರು, ಬ್ರಹ್ಮ ಅನ್ನುವ ಶಬ್ದಕ್ಕೆ ವೇದ ಅಂತಲೂ ಅರ್ಥ ಇದೆ, ಬ್ರಾಹ್ಮಣರು ವೇದಗಳು ಹಾಗೂ ಬ್ರಹ್ಮ ಅನ್ನುವ ಶಬ್ದಕ್ಕೆ ಬೃಹತ್ತಾಗಿರುವಂಥ ತಪಸ್ಸುಗಳಿಗೆ. ಸೊ ಬ್ರಾಹ್ಮಣರು ವೇದ ಹಾಗೂ ತಪಸ್ಸುಗಳಿಗೆ ಹಿತೈಷಿಯಾದಂತಹ ಭಗವಂತ, ಅವನು ಇವರೆಲ್ಲರಿಂದಲೂ, ಬ್ರಹ್ಮ ವೇದಗಳಿಂದ ತಿಳಿಯಲ್ಪಡುವವನು, ಬ್ರಾಹ್ಮಣ ಬ್ರಾಹ್ಮಣನಿಂದ ತಿಳಿಯಲ್ಪಡುವವನು, ಬ್ರಹ್ಮ ತಪಸ್ಸು, ಬ್ರಹ್ಮತ್ವ ತಪಸ್ಸು ಅದಕ್ಕೆ ಹಿತೈಷಿಯಾಗಿರುವಂತಹ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಬ್ರಹ್ಮಣ್ಯಂ ಅಂತ ಕರೀತಾರೆ. ಅಂದರೆ ಇವೆಲ್ಲದರಿಂದಲೂ ಹೊಂದಲ್ಪಡುವವನಾಗಿದ್ದಾನೆ ಪರಮಾತ್ಮ. ಸರ್ವಧರ್ಮಜ್ಞಂ, ಎಲ್ಲ ಧರ್ಮಗಳನ್ನು ಬಲ್ಲವನು, ತಿಳಿದವನು ಅವನು ಪರಮಾತ್ಮ. ಸೊ ಎಲ್ಲ ಧರ್ಮಗಳನ್ನು ತಿಳಿದಂತಹ ಪರಮಾತ್ಮನಿಗೆ ಲೋಕಾನಾಂ ಕೀರ್ತಿವರ್ಧನಂ, ಎಲ್ಲ ಲೋಕಗಳಿಗೆ ಪ್ರಜೆಗಳಿಗೆ ಕೀರ್ತಿಯನ್ನು ಉಂಟು ಮಾಡುವವನಾಗಿದ್ದಾನೆ, ಕೀರ್ತಿಯನ್ನು ಬೆಳೆಸುವವನಾಗಿದ್ದಾನೆ. ಲೋಕನಾಥಂ, ಲೋಕಗಳಿಗೆ ಒಡೆಯನಾಗಿದ್ದಾನೆ. ಮಹದ್ಭೂತಂ ಸರ್ವಭೂತ ಭವೋದ್ಭವಂ, ಮಹದ್ಭೂತಂ ಅಂತ ಹೇಳಿದರೆ ಅವನು ಪೂಜ್ಯನಾಗಿದ್ದಾನೆ, ಪೂರ್ಣನಾಗಿದ್ದಾನೆ ಅಂತಹ ಪರಮಾತ್ಮ. ಅವನು ಜಗದೊಡೆಯನಾಗಿದ್ದಾನೆ. ಸರ್ವಭೂತ ಭವೋದ್ಭವಂ, ಎಲ್ಲ ಪ್ರಾಣಿಗಳಿಗೂ ಕೂಡ ಅವನು, ಸರ್ವಭೂತಗಳಿಗೆ ಸರ್ವ ಪ್ರಾಣಿಗಳಿಗೂ ಕೂಡ ಅವನು ಭವ ಉದ್ಭವಂ ಅಂದರೆ ಅವನು ಮಂಗಳವನ್ನು ಉಂಟು ಮಾಡ್ತಾನೆ, ಸಕಲ ದುಃಖಗಳಿಂದ ಪಾರಾಗುವಂತೆ ಮಾಡ್ತಾನೆ, ಪ್ರಜೆಗಳ ಕೀರ್ತಿಯನ್ನು ಹೆಚ್ಚಿಸ್ತಾನೆ, ಸರ್ವಭೂತಗಳ ಶ್ರೇಯಸ್ಸಿಗೆ ಕಾರಣ ಆಗಿದ್ದಾನೆ, ಸರ್ವ ಪ್ರಾಣಿಗಳ ಭವ ಶ್ರೇಯಸ್ಸಿಗೆ, ಉದ್ಭವ ಬರುವಂತೆ, ಭವ ಬರುವಂತೆ ಅಂದರೆ ಅವರು ಶ್ರೇಯಸ್ಸು ಬರುವಂತೆ ಅಂದರೆ ಅವರ ಶ್ರೇಯಸ್ಸಿಗೆ ಕಾರಣಭೂತನಾಗಿದ್ದಾನೆ ಅಂತ ಹೇಳಿ, ಅಂತಹ ಪರಮಾತ್ಮನನ್ನು ಏನು ಮಾಡಬೇಕು? ಏಷ ಯದ್ಭಕ್ತಿಯ ಪುಂಡರೀಕಾಕ್ಷಂ ಸ್ತವೈಹಿ ಅರ್ಚೇತ್ ನರಸದ ಏಷಮೇ ಸರ್ವಧರ್ಮಾಣ ಧರ್ಮೋಲಿಕ ತಮೋಮತಃ. ಆಮೇಲೆ ಬರುವಂತಹದ್ದು, ಏಷಮೇ ಸರ್ವಧರ್ಮಾಣ ಧರ್ಮೋಲಿಕ ತಮೋಮತಃ ಯದ್ಭಕ್ತಿಯ ಪುಂಡರೀಕಾಕ್ಷಂ ಸ್ತವೈರಚೇನ್ ನರಸದ ಅಂತ. ಸೊ ಸ್ತವೈಹಿ ಸ್ತೋತ್ರಗಳಿಂದ ನರಹ ಮಾನವನಾದವನು ಸದಾ ಯಾವಾಗಲೂ ಭಕ್ತಿಯ ಭಕ್ತಿಯಿಂದ ಯತ್ ಪುಂಡರೀಕಾಕ್ಷಂ ಯಾವ ಪುಂಡರೀಕಾಕ್ಷನಾದ ಪರಮಾತ್ಮನನ್ನು ಇವೆಲ್ಲವನ್ನು ಹೇಳಿದಂತಹ ಪರಮಾತ್ಮನನ್ನು ಯಾರಾದರೆ ಸ್ತವೈಹಿ ಅರ್ಚೇತ್ ಸ್ತೋತ್ರಗಳಿಂದ ಪೂಜೆಯನ್ನು ಮಾಡ್ತಾರೋ ಅದೇ ಆ ಧರ್ಮ ಇದೆ ನೋಡ್ರಿ, ಆ ಧರ್ಮವೇ ಸರ್ವಧರ್ಮಾನಾಂ ಅಧಿಕತಮೋ ಧರ್ಮ ಏಷ ಮೇ ಮತಃ, ಏಷ ಧರ್ಮ ಮೇ ಮತಃ, ಈ ಧರ್ಮವೇ ಯಾವ ಧರ್ಮ, ಈ ಪರಮಾತ್ಮನನ್ನು ಸ್ತೋತ್ರಗಳಿಂದ ಪೂಜಿಸುವುದು ಸೇವಿಸುವುದು ಅನ್ನುವ ಧರ್ಮ ಯಾವುದಿದೋ ಅದೇ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಧರ್ಮ. ನಾಮಸಹಸ್ರದಿಂದ ಭಗವಂತನನ್ನು ಸ್ತೋತ್ರ ಮಾಡುವುದೇ ಎಲ್ಲ ಧರ್ಮಕ್ಕಿಂತಲೂ ಅಧಿಕತಮವಾದ ಸರ್ವೋತ್ತಮವಾದ ಧರ್ಮ ಅಂತ ಹೇಳಿ ನನ್ನ ಅಭಿಪ್ರಾಯ ಅನ್ನುವುದು ಅರ್ಜುನ ಯುಧಿಷ್ಠಿರ ಕೇಳಿದಂತಹ ಪ್ರಶ್ನೆ, ಕೋ ಧರ್ಮ ಸರ್ವಧರ್ಮಾಣ ಭವತ ಪರಮಮತಃ ಅನ್ನುವ ಪ್ರಶ್ನೆಗೆ ಅದು ಸಮಾಧಾನವಾಗಿದೆ. ಇನ್ನು ಉಳಿದ ಎರಡು ಪ್ರಶ್ನೆಗಳು, ಕಿಮೇಕಂ ದೈವತಂ ಲೋಕಿ ಅನ್ನುವ ಪ್ರಶ್ನೆಗಳಿಗೆ, ಕಿಂವಾಪೇಕಂ ಪರಾಯಣಂ ಅನ್ನುವ ಎರಡು ಪ್ರಶ್ನೆಗಳಿಗೆ ಸಮಾಧಾನ ರೂಪಕವಾಗಿ ಇಲ್ಲಿ ಪರಮಂ ಯೋ ಮಹತ್ ತೇಜ, ಪರಮಂ ಯೋ ಮಹತ್ತಪ, ಪರಮಂ ಯೋ ಮಹತ್ ಬ್ರಹ್ಮ, ಪರಮಂ ಯ ಪರಾಯಣಂ ಅನ್ನುವ ಶ್ಲೋಕ, ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಪ್ಪಿತ ಅನ್ನುವ ಶ್ಲೋಕ, ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ ಯಸ್ಮಿಂಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ ಅನ್ನುವ ಮೂರು ಶ್ಲೋಕಗಳಿಂದ ಆ ಎರಡು ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಪರಮಂ ಯೋ ಮಹತ್ ತೇಜ, ಪರಮಂ ಯೋ ಮಹತ್ ತಪ, ಪರಮಂ ಯೋ ಮಹತ್ ಬ್ರಹ್ಮ, ಪರಮಂ ಯ ಪರಾಯಣಂ ಅಂಥೇಳಿ, ಯಾವ ಪರಮಾತ್ಮನಾದರೆ ಮಹಾ ತೇಜಸ್ವರೂಪಿಯಾಗಿದ್ದಾನೋ, ಮಹತ್ ತೇಜ ತೇಜಸ್ಸು ಬೆಳಕಿನ ಪುಂಜ ತೇಜಸ್ವರೂಪಿ, ಆದ್ದರಿಂದ ಅಂತಹ ಬೆಳಕಿನ ಪುಂಜ ತೇಜಸ್ವರೂಪನಾಗಿ ಯಾವ ಪರಮಾತ್ಮನಾಗಿ ಆದರೆ ಇದ್ದಾನೋ, ಪರಮಂ ಯೋ ಮಹತ್ತಪ, ಯಾವನಾದರೆ ಮಹತ್ ತಪಸ್ಸನ್ನು ತಪ ಆಲೋಚನೆ ಅಂದರೆ ತಪ, ಅವನೇ ತಪವಾಗಿದ್ದಾನೆ ಅಂದರೆ ಅವನು ಆಲೋಚನೆಗಳಿಗೆ ಮೂಲಭೂತ ಅಂದರೆ ಜ್ಞಾನ ಸ್ವರೂಪನಾಗಿದ್ದಾನೆ ಅಂಥೇಳಿ, ಜ್ಞಾನ ಸ್ವರೂಪಿಯಾಗಿದ್ದಾನೆ ಅನ್ನುವ ಅರ್ಥ. ಪರಮಯೋ ಮಹತ್ತಪ, ಯಾವ ಪರಮಾತ್ಮನಾದರೆ ಜ್ಞಾನ ಸ್ವರೂಪಿಯಾಗಿದ್ದಾನೋ, ಪರಮಯೋ ಮಹದ್ಬ್ರಹ್ಮ ಪರಬ್ರಹ್ಮ, ಅವನೇ ಪರಬ್ರಹ್ಮನಾಗಿದ್ದಾನೆ, ಯಾವ ಪರಮಾತ್ಮನಾದರೆ ಪರಬ್ರಹ್ಮ ಅಂತ ಕರೆಯಲ್ಪಡುತ್ತಾನೋ. ಪರಮಂ ಯಹ ಪರ ಆಯನ, ಅಯನಂ ಅಂದರೆ ಆಶ್ರಯ. ಸೊ ಅಂತಹ ಪರಮಾತ್ಮನೇ ಯಾರಾದರೆ ಯ ಪರಾಯಣಂ, ಏಕಂ ಪರಾಯಣಂ ಅಂತ ಹೇಳಿ ಮುಖ್ಯ ಪರಾಯಣ ಅಂದರೆ ಮುಖ್ಯ ಆಶ್ರಯ ಯಾರು ಅಂದರೆ ಅಂತಹ ಪರಮಾತ್ಮನೇ ಎಲ್ಲರಿಗೂ ಮುಖ್ಯ ಆಶ್ರಯಭೂತನಾಗಿರುವವನಾಗಿದ್ದಾನೆ. ಅಂತಹ ಪರಮಾತ್ಮನು ಯಾರಾದರೆ ಎಲ್ಲರಿಗೂ ಮುಖ್ಯ ಆಶ್ರಯಭೂತನಾಗಿದ್ದಾನೋ ಅಂತಹ ಪರಮಾತ್ಮ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಳಂ, ಎಲ್ಲ ಪವಿತ್ರವಾದ ವಸ್ತುಗಳಕ್ಕಿಂತಲೂ ಪವಿತ್ರನಾಗಿದ್ದಾನೆ. ಪವಿತ್ರವಾದ ವಸ್ತುಗಳಲ್ಲಿ ಎಲ್ಲದರಲ್ಲಿಯೂ ಅತ್ಯಂತ ಪವಿತ್ರ, ಅಷ್ಟೇ ಅಲ್ಲದೆ ಪವಿತ್ರವಾದ ವಸ್ತುಗಳೆಲ್ಲದಕ್ಕೂ ಪಾವಿತ್ರ್ಯವನ್ನು ಕೊಡುವವನೂ ಆಗಿದ್ದಾನೆ. ಅದಕ್ಕೆ ಪವಿತ್ರಾಣಾಂ ಪವಿತ್ರಂ. ಅದೇ ವಿಧವಾಗಿ ಮಂಗಳಾನಾಂ ಚ ಮಂಗಳಂ, ಮಂಗಳಕರವಾದ ಎಲ್ಲ ವಸ್ತುಗಳಲ್ಲಿಯೂ ಅತ್ಯಂತ ಮಂಗಳಕರನಾದವನು ಮಂಗಳಾನಾಂ ಚ ಮಂಗಳಂ. ಅಷ್ಟೇ ಅಲ್ಲದೆ ಮಂಗಳಕರವಾದ ವಸ್ತುಗಳಿಗೆ ಆ ಮಂಗಳತ್ವವನ್ನು ಕೊಡುವವನು ಅವನೇ ಆಗಿದ್ದಾನೆ. ಆದ್ದರಿಂದಲೂ ಮಂಗಳಾನಾಂ ಚ ಮಂಗಳಂ. ದೈವತಂ ದೇವತಾನಾಂ ಸ, ಎಲ್ಲ ದೇವತೆಗಳಿಗೂ ದೇವತೆಯೇ ಆಗಿದ್ದಾನೆ. ಅಂದರೆ ದೇವತೆಗಳೆಲ್ಲದರಿಂದಲೂ ಪೂಜ್ಯನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆದ್ದರಿಂದ ದೇವತೆಗಳಿಗೆ ದೇವತೆಗಳಾಗಿರುವಂತಹ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮನಿಗೆ ಭೂತಾನಾಂ ಯೋವ್ಯಪ್ಪಿತ, ಎಲ್ಲ ಪ್ರಾಣಿಗಳಿಗೂ ಕೂಡ ಅವನು ತಂದೆಯಂತೆ ರಕ್ಷಕನಾಗಿದ್ದಾನೆ, ಪಾಲಕನಾಗಿದ್ದಾನೆ. ಅವನು ಅವ್ಯಯ ಅಂದರೆ ಯಾವ ವಿಕಾರವೂ ಇಲ್ಲದವನಾಗಿದ್ದಾನೆ, ಏಕರೀತಿಯಲ್ಲಿರುವವನು. ಆದ್ದರಿಂದ ಹೆಚ್ಚು ಕಡಿಮೆಗಳು ಅನ್ನುವ ಒಂದು ಪ್ರಸಕ್ತಿಯೇ ಇಲ್ಲ ಭಗವಂತನಲ್ಲಿ. ಏಕ ರೀತಿಯಲ್ಲಿ ಸರ್ವೋತ್ತಮತ್ವೇನ ಯಾವಾಗಲೂ ಇರ್ತಾನೆ. ಆದ್ದರಿಂದ ಅವನು ಅವ್ಯಯ ಅಂತ ಕರೆಯಲ್ಪಡ್ತಾನೆ ಅಂತಹ ಪರಮಾತ್ಮ. ಯತ ಸರ್ವಾಣಿ ಭೂತಾನಿ ಭವಂತಿ ಆದಿ ಯುಗಾಗಮೇ ಯಸ್ಮಿಂಚ ಪ್ರಳಯಮಿಯಾಂತಿ ಪುನರೇವ ಯುವಕ್ಷಯೇ ಅಂತ ಹೇಳಿದರೆ, ಯುಗದ ಮೊದಲು ಅಂದರೆ ಸೃಷ್ಟಿ ಆದಿಯಲ್ಲಿ, ಯುಗ ಆದಿ ಸೃಷ್ಟಿಗಳ ಆದಿಯಲ್ಲಿ ಮೊದಲನೇ ಯುಗ, ಅದರ ಮೊದಲ ಭಾಗನಲ್ಲಿ ಆವಾಗ ಪರಮಾತ್ಮ ಅಂದರೆ ಯುಗದ ಪ್ರಾರಂಭದಲ್ಲಿ ಯಾರಾದರೆ ಯತಃ ಯಾರಿಂದಾದರೆ ಸರ್ವಾಣಿ ಭೂತಾನಿ ಭವಂತಿ, ಎಲ್ಲ ಪ್ರಾಣಿಗಳು ಹುಟ್ಟು ಬರ್ತಾರಂದರೆ ಎಲ್ಲ ಪ್ರಾಣಿಗಳಿಗೆ ಸೃಷ್ಟಿಕಾರನಾದವನು, ಹುಟ್ಟುವನ್ನು ಕೊಡುವವನು, ಅವನಿಂದಲೇ ಎಲ್ಲರೂ ಹುಟ್ಟು ಬರ್ತಾರೆ ಅಂತಹ ಪರಮಾತ್ಮನು. ಸೊ ಆದ್ದರಿಂದ ಅವನು ಯಸ್ಮಿಂಶ ಪ್ರಳಯಮಿಯಾಂತಿ ಪುನರೇವ ಯುಗಕ್ಷಯ, ಯಸ್ಮಿನ್ ಯಾರಲ್ಲಿಯಾದರೆ ಪುನಃ ಕೊನೆಯಾಗಿ ಯುಗಕ್ಷಯೇ ಅಂದರೆ ಯುಗಗಳ ಕೊನೆ ಭಾಗದಲ್ಲಿ ಅಂದರೆ ಯುಗಾಂತದಲ್ಲಿ ಪ್ರಳಯಂ ಯಾಂತಿ ಪ್ರಳಯ ಉಂಟಾಗತ್ತೋ ಅಂದರೆ ಪ್ರಳಯಕರ್ತನು ಅವನೇ, ಸೃಷ್ಟಿಕರ್ತನು ಅವನೇ ಆಗಿದ್ದಾನೆ ಅನ್ನೋದನ್ನು ಹೇಳ್ತಾರೆ. ಅಂತಹ ಹೇಳುವಾಗ ಅವನೇ ನಿಜವಾದ ಸರ್ವೋತ್ತಮನಾದ ಪ್ರಧಾನನಾದ ದೇವತೆಯಾಗಿದ್ದಾನೆ ಅನ್ನೋದು. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಅನ್ನುವ ಎರಡು ಪ್ರಶ್ನೆಗಳಿಗೆ ಈ ಮೂರು ಶ್ಲೋಕಗಳಲ್ಲಿ ಅರ್ಥವನ್ನು ಹೇಳಿದ್ದಾರೆ. ಅಲ್ಲಿ ಏಕ ಅನ್ನುವ ಶಬ್ದ, ಪರಮಾತ್ಮ ಒಬ್ಬನೇ ಇದ್ದಾನೆ, ಮಿಕ್ಕವರು ಯಾರೂ ಇಲ್ಲ ಅನ್ನುವ ಅರ್ಥವನ್ನು ಕೆಲವರು ಹೇಳ್ತಾರೆ, ಅದು ಸರಿಯಾದ ಅರ್ಥವಲ್ಲ. ಏಕ ಅಂದರೆ ಪ್ರಧಾನ ಅನ್ನುವ ಅರ್ಥ, ಮುಖ್ಯನಾದವನು, ಒನ್ ಹೂ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅರ್ಥ. ಆ ಅರ್ಥವನ್ನು ನೀವು ಹೇಗೆ ಹೇಳ್ತೀರಾ ಅಂತ ಹೇಳಿದರೆ ಅದು ಇಲ್ಲೇ ಬರುತ್ತೆ. ನಾವು ಹೇಳುವುದಲ್ಲ, ಭೀಷ್ಮಾಚಾರ್ಯ ಹೇಳ್ತಾರೆ. ಯಾಕಂದರೆ ಯುಧಿಷ್ಠಿರು ಕೇಳಿದ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಏಕಾಏಕ ಅಂತ ಯುಧಿಷ್ಠಿರ ಪ್ರಶ್ನೆ ಕೇಳಿದಾಗ ಸಮಾಧಾನವನ್ನು ಹೇಳುವಾಗ ಭೀಷ್ಮಾಚಾರ್ಯರು ಹೇಳುವಂತಹ ಮಾತು ತಸ್ಯ ಲೋಕಪ್ರಧಾನಸ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ನೀನು ಕೇಳಿದ್ದೆಲ್ಲ ಯಾರು ಏಕ ಅಂಥೇಳಿ, ಆದ್ದರಿಂದ ಇವನೇ ಲೋಕಪ್ರಧಾನ. ಸಮಾಧಾನ ಹೇಳುವಾಗ ಲೋಕಪ್ರಧಾನ ಪ್ರಧಾನ ಅನ್ನುವ ಶಬ್ದವನ್ನೇ ಬಳಸಿದ್ದಾರೆ ಹೊರತು ಅವನೊಬ್ಬನೇ ಇದ್ದಾನೆ, ಮಿಕ್ಕವರು ಎಲ್ಲರೂ ಯಾರೂ ಇಲ್ಲ ಅನ್ನುವ ಅರ್ಥವನ್ನು ಭೀಷ್ಮಾಚಾರ್ಯರು ಕೊಡಲಿಲ್ಲ. ಆದ್ದರಿಂದ ಮಹಾಭಾರತದಿಂದಲೇ ನಮಗೆ ಇದರ ಸರಿಯಾದ ಅರ್ಥ ಏನು ಅನ್ನೋದು ಗೊತ್ತಾಗತ್ತೆ. ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ ಅಂಥೇಳಿ ಈ ವಿಷ್ಣು ಸಹಸ್ರನಾಮ ಯಾವುದಿದೋ, ತಸ್ಯ ಲೋಕಪ್ರಧಾನಸ್ಯ, ಆ ಲೋಕಪ್ರಧಾನನಾದಂತಹ ಲೋಕದಲ್ಲಿ ಅತ್ಯಂತ ಮುಖ್ಯನಾದಂತಹ ಎಲ್ಲರಿಂದಲೂ ಪಾಲಕ್ಕೆ ಯೋಗ್ಯನಾಗಿರುವಂತಹ ಆ ಪರಮಾತ್ಮ ಜಗನ್ನಾಥಸ್ಯ ಜಗನ್ನಾಥನ ಆ ಹೆಸರುಗಳು, ವಿಷ್ಣೋರ್ ನಾಮ ಜಗನ್ನಾಥಸ್ಯ ವಿಷ್ಣೋ, ಜಗತ್ತಿಗೆ ಒಡೆಯನಾದ ವಿಷ್ಣುವಿನ ನಾಮ ಸಹಸ್ರಂ, ಸಹಸ್ರ ನಾಮಗಳು ಅವು. ಮೇ ನನ್ನಿಂದ ಶೃಣು ಕೇಳು, ಭೂಪತೆ ಅಂತ ಸಂಬೋಧನೆ, ಭೂಪತೆ ಅಂತ ಹೇಳಿ ಭೀಷ್ಮಾಚಾರ್ಯರು ಯುಧಿಷ್ಠಿರನ, ಯುಧಿಷ್ಠಿರ ಈಗ ರಾಜನಾಗಿದ್ದಾನೆ, ಆದ್ದರಿಂದ ಯುಧಿಷ್ಠಿರನಿಗೆ ಭೂಪತಿ ರಾಜನಾದ ಯುಧಿಷ್ಠಿರನೇ ಅಂಥೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇಂತಹ ವಿಷ್ಣು ಸಹಸ್ರನಾಮ ಅದು ಹೇಗೆ ಅಂದರೆ ಪಾಪ ಭಯ ಅಪಹಂ ಪಾಪಗಳನ್ನು ದೂರ ಮಾಡುತ್ತೆ, ಪಾಪನಾಶಕವೂ ಆಗಿದೆ, ಭಯ ಅಪಹಾರಿ ಭಯಗಳನ್ನು ದೂರ ಮಾಡುವುದು ಪಾಪಗಳನ್ನು ದೂರ ಮಾಡುವುದಾಗಿದೆ ಅಂಥೇಳಿ ಪಾಪ ಭಯಾಪಹಂ ಅಂಥೇಳಿ ಇಲ್ಲಿ ಅದರ ವಿಸ್ತಾರವನ್ನು ಹೇಳಿದ್ದಾರೆ. ಹೇಳುವಾಗ ಅದಾದ ಮೇಲೆ ಭೀಷ್ಮಾಚಾರ್ಯರು ಕೊನೆಯಾಗಿ ಹೇಳುವಂತಹ ಮಾತು, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂಥೇಳಿ ಇಲ್ಲಿ ಹೇಳ್ತಾ ಇದೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂಥೇಳಿ, ಯಾವ ಹೆಸರುಗಳು ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಹೆಸರುಗಳು ಅವರು ಗೌಣಗಳು ವಿಖ್ಯಾತವೂ ಆಗಿದೆ. ಖ್ಯಾತಿ ಅಂದರೆ ರೂಢಿ ಅರ್ಥಗಳು. ಸೊ ಖ್ಯಾತಿ ಪ್ರಖ್ಯಾತಿ ಫೇಮಸ್ ಅಂದರೆ ಪಾಪ್ಯುಲರ್ ಮೀನಿಂಗ್ ಅಂಥೇಳಿ. ಸೊ ಇವು ಖ್ಯಾತಿಯನ್ನು ಅಂದರೆ ಪಾಪ್ಯುಲರ್ ಮೀನಿಂಗ್ ಇದೆ ಪರಮಾತ್ಮನಿಗೆ ಅಂತ ಹೇಳಿದಾಗ ಕೆಲವು ಹೆಸರುಗಳು ವಿಷ್ಣು ಅಂತಿದೆ, ಪದ್ಮನಾಭ ಇವೆಲ್ಲ, ಕೇಶವ, ಈ ಹೆಸರುಗಳು ಪರಮಾತ್ಮನಲ್ಲಿ ವಿಷ್ಣುವಿನಲ್ಲಿ ಪ್ರಸಿದ್ಧವಾಗಿದೆ, ಅವನಲ್ಲಿ ಖ್ಯಾತಿಯನ್ನು ಪಡೆದಿದೆ. ಆದರೆ ರುದ್ರ ಇಲ್ಲ ಸ್ಕಂದ ಇತ್ಯಾದಿ ಹೆಸರುಗಳು, ಶಿವ, ಈ ಹೆಸರುಗಳು ಬರುತ್ತೆ, ಅವು ರೂಢಿ ಅರ್ಥದಲ್ಲಿ ಅಂದರೆ ಪಾಪ್ಯುಲರ್ ಮೀನಿಂಗ್ ಬೇರೆ ದೇವತೆಗಳನ್ನು ಹೇಳುತ್ತೆ. ಆದರೆ ಯೌಗಿಕ ಅರ್ಥದಲ್ಲಿ ಅದು ಪರಮಾತ್ಮ ವಿಷ್ಣುವನ್ನೇ ಮುಖ್ಯವಾಗಿ ಹೇಳುತ್ತೆ. ವಿಷ್ಣುವಿಗೆ ಆ ಹೆಸರುಗಳು ಒರಿಜಿನಲ್ ಆಗಿದೆ, ಅವನು ಆ ಹೆಸರುಗಳನ್ನು ಬೇರೆಯವರಿಗೆ ಉಪಯೋಗಿಸ್ಕೊಳ್ಳೋಕೆ ಕೊಟ್ಟಿದ್ದಾನೆ. ಅಂದರೆ ಮಿಕ್ಕವರಿಗೆ ಅದು ಖ್ಯಾತಿ ಆಗುವಂತೆ ಪರಮಾತ್ಮ ಕೊಟ್ಟಿದ್ದಾನೆ, ಅದಾಯಿತು ಅಷ್ಟೇ. ಅಂದರೆ ಅದು ಪರಮಾತ್ಮನ ಇಚ್ಛೆಯಲ್ಲಿ ಇದೆ, ಪರಮಾತ್ಮ ಅದನ್ನು ಹಾಗೆ ಮಾಡಬೇಕಂತ ಬಯಸಿದ್ದಾನೆ, ಆದ್ದರಿಂದ ಅದು ಹಾಗಾಯಿತು. ಹೀಗೆ ಅವು ಹೆಸರುಗಳು ಖ್ಯಾತಾನಿ ಬೇರೆಯವರಲ್ಲಿ ಇದ್ದರೂ ಖ್ಯಾತಿ ಇದ್ದರೂ ಕೂಡ ವಿಖ್ಯಾತಗಳು ಪರಮಾತ್ಮನ ಹೆಸರು. ವಿಖ್ಯಾತ ಅಂತ ಹೇಳಿದ್ರೆ ವಿಶೇಷವಾಗಿ ಖ್ಯಾತಿ ಪರಮಾತ್ಮನಲ್ಲಿ ಅಂತ ಒಂದು. ಇಲ್ಲ ವಿದ್ವದ್ ರೂಢಿ, ರೂಢಿ ಅರ್ಥಗಳು ಬೇರೆ ಇದ್ದರೂ ವಿದ್ವದ್ ರೂಢಿ ಅಂದರೆ ವಿದ್ವಾಂಸರ ವಿಷಯದಲ್ಲಿ ಅವರು ರೂಢಿಯಾಗಿ ಹೇಳುವಂತಹದ್ದು ನಾರಾಯಣನಿಗೆ ಹೇಳಿದ್ದಾರೆ. ವಿದ್ವಾಂಸರು ಜ್ಞಾನಿಗಳಾದವರು ರೂಢಿಯಾಗಿ ಆ ಹೆಸರುಗಳನ್ನು ಕೂಡ ಅಂದರೆ ಎಲ್ಲ ಹೆಸರುಗಳು ಕೂಡ ಆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಎಲ್ಲ ನಾಮಗಳು ವಿಷ್ಣುವನ್ನೇ ಮುಖ್ಯವಾಗಿ ಹೇಳುತ್ತೆ. ರೂಢಿಯಲ್ಲಿಯೂ ಗೌಣಾನಿ ಅಂತ ಹೇಳಿದ್ರೆ ಏನಂತ ನೋಡೋಣ. ಇಲ್ಲಿ ವಿಖ್ಯಾತಾನಿ ವಿಶೇಷವಾದ ಅಂದರೆ ವಿದ್ವತ್ತುಗಳು ವಿದ್ವಾಂಸರಿಗೆ ಇಷ್ಟವಾದಂತಹ ರೂಢಿಯತ್ತಗಳು, ವಿದ್ವದ್ ರೂಢಿ ಇರುವಂಥದ್ದು, ವಿದ್ವಾಂಸರಲ್ಲಿ ಖ್ಯಾತವಾದ ಹೆಸರುಗಳಾಗಿವೆ ಅಂತ ಒಂದು. ಗೌಣಾನಿ ಅಂದರೆ ಗುಣ ಅಂದರೆ ಪರಮಾತ್ಮನ ಗುಣವಾಚಕಗಳಾಗಿದೆ ಹೆಸರುಗಳು. ಗುಣವಾಚಕ ಅಂದರೆ ಈ ಹೆಸರುಗಳು ಗುಣವನ್ನು ಹೇಳುವಾಗ ಎಲ್ಲ ಹೆಸರುಗಳು ಅವನ ಗುಣವನ್ನು ಹೇಳುವಂಥದ್ದೇ ಆಗಿದೆ. ಪ್ರತಿಯೊಂದು ನಾಮವು ಭಗವಂತನ ಗುಣವಾಚಕಗಳಾವೆ, ಗುಣವನ್ನು ಹೇಳುವಂಥದ್ದಾದ್ದರಿಂದ ಪ್ರತಿಯೊಂದು ಹೆಸರು ಕೂಡ ಬೇರೆಯವರಲ್ಲಿ ಖ್ಯಾತಿ ಇದ್ದರೂ ಇದು ಪರಮಾತ್ಮನನ್ನೇ ಹೇಳುವಂಥ ಹೆಸರುಗಳಾಗಿವೆ ಅನ್ನೋದನ್ನು ಹೇಳ್ತಾ ಅಲ್ಲಿ ಗೌಣಾನಿ ಅನ್ನೋ ಶಬ್ದ. ಆದ್ದರಿಂದ ಗುಣವಾಚಕಗಳು ಅಂತ ಹೇಳುವಾಗ ಯೌಗಿಕಾರ್ಥ ಅಂಥೇಳಿ, ರೂಢಿಯರ್ಥ ಒಂದು, ಯೌಗಿಕಾರ್ಥ. ಯೌಗಿಕಾರ್ಥ ಅಂದರೆ ಯೋಗ, ಯೋಗ ಜ್ಞಾನೋಪಾಯ ಅಂದರೆ ಜ್ಞಾನಿಗಳಿಗೆ ಇಷ್ಟವಾದಂತಹ ಜ್ಞಾನಿಗಳ ದೃಷ್ಟಿಗೆ ಗೋಚರವಾಗುವಂತಹ ಅರ್ಥಗಳಿಗೆ ಅದಕ್ಕೆ ಯೌಗಿಕಾರ್ಥ ಅಂತ ಕರ್ತಾರೆ. ಹೀಗೆ ಈ ಹೆಸರುಗಳಲ್ಲಿ ಯೌಗಿಕಾರ್ಥ ದೃಷ್ಟಿಯ ವಿಖ್ಯಾತಿ ವಿದ್ವದ್ ರೂಢಿ ದೃಷ್ಟಿಯ ಎರಡು ವಿಧವಾಗಿಯೂ ಈ ಎಲ್ಲ ಹೆಸರುಗಳು ಪರಮಾತ್ಮನನ್ನೇ ವಿಷ್ಣುವನ್ನೇ ಹೇಳುತ್ತೆ ಅನ್ನುವುದನ್ನು ಇಲ್ಲಿ ಹೇಳುವುದರ ಮೂಲಕವಾಗಿ ನಮಗೆ ಗೊತ್ತಾಗುವ ವಿಷಯವೇನಂತೆ ಹೇಳಿದರೆ ಬೇರೆಯವರಲ್ಲಿ ಪ್ರಖ್ಯಾತವಾದ ಹೆಸರುಗಳು ಸಹಿತ ಮುಖ್ಯವಾಗಿ ಜ್ಞಾನಿಗಳ ದೃಷ್ಟಿಯಲ್ಲಿ ವಿಷ್ಣುವಿಗೆ ಅನ್ವಯವಾಗುತ್ತೆ ಅನ್ನುವ ವಿಷಯವನ್ನು ಈ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭೂತಯೇ, ಭೂತಿ ಅಂದರೆ ಭೌತಿಕ ಸಂಪತ್ತು, ಭೂತಿ ಅಂದರೆ ಜ್ಞಾನ ಸಂಪತ್ತು, ಭೂತಿ ಅಂದರೆ ಐಶ್ವರ್ಯ ಸಂಪತ್ತು. ಭೂತಯೇ ಅಂದರೆ ಭೂತಿಗಾಗಿ, ಸಂಪತ್ತಿಗಾಗಿ, ಜ್ಞಾನ ಸಂಪತ್ತಿ, ಭೌತಿಕ ಸಂಪತ್ತಿ, ಎಲ್ಲ ವಿಧವಾದ ಸಂಪತ್ತಿಗಾಗಿ ಏಕಾಗ್ರತೆಯಿಂದ ನೀವು ಕೇಳಬೇಕು. ಅದಕ್ಕೆ ಭೂತಯೇ ತಾನಿ ವಕ್ಷ್ಯಾಮಿ, ಅದನ್ನು ನಾನು ನಿನಗೆ ಹೇಳ್ತೀನಿ. ವಕ್ಷ್ಯಾಮಿ ತಾನಿ ಋಷಿಭಿ ಪರಿಗೀತಾನಿ ಅಂದರೆ ನಾಮಾನಿ, ತಾನಿ ನಾಮಾನಿ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಅಂದರೆ ನಿನಗಾಗಿ ಆ ಹೆಸರುಗಳನ್ನು ಗುಣವಾಚಕವು ವಿಖ್ಯಾತವಾದಂತಹ ಹೆಸರುಗಳನ್ನು ಅವು ಋಷಿಭಿ ಪರಿಗೀತಾನಿ, ಋಷಿ ಋಷಿ ಆಲೋಚನೆ ಅಂಥೇಳಿ, ಆಲೋಚನೆ ಜ್ಞಾನಿಗಳಿಂದ ಪರಿಗೀತಾನಿ ಪರಿತಃ ಗೀತಾನಿ ಚೆನ್ನಾಗಿ ಹಾಡಲ್ಪಟ್ಟಿರುವಂತಹದ್ದು, ಕೀರ್ತನ ಮಾಡುವಂತಹದ್ದು, ನಿನ್ನನ್ನು ಕೀರ್ತಿಸುವಂತಹ ಆ ಹೆಸರುಗಳನ್ನು ನಿನಗಾಗಿ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ನಿನಗೆ ಒಳ್ಳೆಯ ಭೌತಿಕ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತುಗಳು ಬರಲಿ, ಜ್ಞಾನ ಬರಲಿ ಅಂತೇಳಿ ನನಗೆ ನಾನು ತಿಳಿಸ್ಕೊಡ್ತೀನಿ. ನೀನು ಅದನ್ನು ಏಕಾಗ್ರತೆಯಿಂದ ಮೇ ಶುಣು, ಏಕಾಗ್ರತೆಯಿಂದ ನೀನು ಮನಸ್ಸನ್ನು ಇಟ್ಟವನಾಗಿ ಅವನ್ನು ಕೇಳು ಅಂಥೇಳಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉದ್ಬೋಧನೆ ಮಾಡ್ತಾ ವಿಷ್ಣು ಸಹಸ್ರನಾಮ ಪ್ರಸಂಗ ಇಲ್ಲಿಂದ ಬರುತ್ತೆ. ಇನ್ನು ಮೇಲೆ ಆ ವಿಷ್ಣು ಸಹಸ್ರನಾಮಗಳನ್ನು ಹೇಳ್ತಾ ಹೋಗ್ತಾರೆ, ಅದನ್ನು ಆ ಅರ್ಥಚಿಂತನೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿ ಕೆಲವು ಮೊದಲು ಒಂದು 5 ಶ್ಲೋಕಗಳನ್ನು ಮಾತ್ರ ನಾನು ಜಸ್ಟ್ ಓದ್ತೀನಿ, ಸೊ ದಟ್ ಅದು ಹೇಗಿರುತ್ತೆ ಅಂತೇಳಿ. ಅಷ್ಟೇ ಅಲ್ಲದೆ ಇನ್ನೂ ಕೂಡ ಅದಾದ ಮೇಲೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತೆಯೇ ಅಂಥೇಳಿ ಅದಾದ ಮೇಲೆ ವಿಷ್ಣು ಸಹಸ್ರನಾಮ ಶುರು ಆಗುತ್ತೆ. ಆದರೆ ಪೂರ್ವ ಪೀಠಿಕದಲ್ಲಿ ಸಂಪ್ರದಾಯದಲ್ಲಿ ಬರುವಂತಹ ವಿಷಯಗಳಿದೆ, ಅದನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳಿಬಿಟ್ಟು ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿಷ್ಣು ಸಹಸ್ರನಾಮ ಹೇಗೆ ಓದಬೇಕು ಏನು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಈ ಪೂರ್ವ ಪೀಠಿಕ ಇನ್ನೂ ಏನಿರಲಿದೆ ಅನ್ನೋದನ್ನು ಸ್ವಲ್ಪ ಸೂಚನೆ ಇಲ್ಲಿ ಕೊಡ್ತೀನಿ. ಋಷಿರ್ನಾಂನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿ ಛಂದೋ ನುಷ್ಟುಪ್ ತಥಾ ದೇವೋ ಭಗವಾನ್ ದೇವಕೀಸುತಃ ಅಮೃತಾಂಶುದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ಅಂತ ಹೇಳಿ ಋಷಿಹಿ ನಾಂ ನಾಂ, ಈ ವಿಷ್ಣು ನಾಂ ಸಹಸ್ರಸ್ಯ, ಈ ಸಹಸ್ರನಾಮಗಳಿಗೆ ಋಷಿಹಿ ಋಷಿ, ಯಾಕಂದರೆ ಋಷಿ ದೇವತೆ ಛಂದಸ್ಸು ಹೇಳಬೇಕಾದ್ದರಿಂದ ಇದಕ್ಕೆ ಋಷಿ ಯಾರು ಅಂದರೆ ವೇದವ್ಯಾಸೋ ಮಹಾಮುನಿ, ವೇದವ್ಯಾಸ ಮಹಾಮುನಿಗಳೇ, ಭಗವಂತ ಸಾಕ್ಷಾತ್ ಪರಮಾತ್ಮನ ಅವತಾರವಾದ ವೇದವ್ಯಾಸರೇ ಇದಕ್ಕೆ ಋಷಿಯಾಗಿದ್ದಾರೆ. ಛಂದೋನುಷ್ಟುಪ್ ತಥಾ ಛಂದ ಅನುಷ್ಟುಪ್, ಅನುಷ್ಟುಪ್ ಅಂದರೆ ನಾನು ಹೇಳಿದಂತೆ 8 ಅಕ್ಷರಗಳು ಪಾದಕ್ಕೆ 32 ಅಕ್ಷರಗಳು ಶ್ಲೋಕಕ್ಕೆ ಇರುವಂತಹದ್ದು ಅನುಷ್ಟುಪ್ ಛಂದಸ್ಸು, ಇದಕ್ಕೆ ಛಂದಸ್ಸಾಗಿದೆ. ಇದಕ್ಕೆ ದೇವತೆ ಯಾರು ಅಂತ ಹೇಳಿ ದೇವೋ ಭಗವಾನ್ ದೇವಕಿ ಸ್ತಃ, ದೇವಕಿ ಪುತ್ರನಾದಂತಹ ಪರಮಾತ್ಮ ಶ್ರೀಕೃಷ್ಣನ ಅವತಾರಿಯಾದವನು, ಶ್ರೀಕೃಷ್ಣ ಅವತಾರ ಮಾಡಿದಂಥ ಆ ಶ್ರೀಕೃಷ್ಣ ಅಭಿನ್ನನಾದಂಥ ವಿಷ್ಣುವು ಶ್ರೀಮನ್ನಾರಾಯಣನೇ ಇದಕ್ಕೆ ದೇವತೆಯಾಗಿದ್ದಾನೆ, ಪ್ರತಿಪಾದ್ಯ ದೇವತೆ ಅಂತ ಹೇಳಿ ಅಲ್ಲಿ ಇದಕ್ಕೆ ಬರುವಂಥ ಬೀಜ ಇವೆಲ್ಲ ಹೇಳ್ತಾರೆ. ಇದಕ್ಕೆ ನ್ಯಾಸ ಮಾಡಲಿಕ್ಕೆ ಮುಂಚೆ ಹೇಳುವಂತಹ ಶ್ಲೋಕಗಳು. ಆದ್ದರಿಂದ ಅಮೃತಾಂಶುದ್ಭವ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಒಂದು ಹೆಸರು. ಆದ್ದರಿಂದ ಅಮೃತಾಂಶುದ್ಭವೋ ಬೀಜಂ ಶಕ್ತಿ ದೇವಕಿ ನಂದನಃ. ಸೊ ಈ ಇದಕ್ಕೆ ಬೀಜ ಅಮೃತಾಂಶುದ್ಭವ ಅನ್ನುವ ಹೆಸರಿನಿಂದ ಬೀಜವನ್ನು ಹಾಕಿದ್ದಾರೆ. ಅದಕ್ಕೆ ಶಕ್ತಿ ದೇವಕಿ ನಂದನಃ ಅನ್ನುವುದು ಶಕ್ತಿಯಾಗಿ ಹಾಕಿದ್ದಾರೆ. ತ್ರಿಸಾಮ ಹೃದಯಂ ತಸ್ಯ, ತ್ರಿಸಾಮ ಅನ್ನೋದು ಒಂದು ಹೆಸರು ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ, ಅದು ಇದಕ್ಕೆ ಹೃದಯ ರೂಪವಾಗಿದೆ ಅಂಥೇಳಿ. ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ, ಇದು ಒಂದು ಶಾಂತಿಗಾಗಿ, ಅಂದರೆ ಶಾಂತಿ ಅಂದರೆ ಮೋಕ್ಷ, ಶ್ರಮ್ ಸುಖಂ ಅದರ ಒಂದು ಅಂತ ಪರಾಕಾಷ್ಠ, ಮೋಕ್ಷ ಮೋಕ್ಷದ ಸಿದ್ಧಿಗಾಗಿ ಇದನ್ನು ವಿನಿಯೋಗ ಮಾಡ್ಕೋಬೇಕು ವಿಷ್ಣು ಸಹಸ್ರನಾಮವನ್ನು ಅಂತ ಹೇಳ್ತಾ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ಅಂಥೇಳಿ. ವಿಷ್ಣುವು ವ್ಯಾಪನಶೀಲ ಉಳ್ಳವನು, ಜಿಷ್ಣುವು ಜಯಶೀಲನಾದಂತಹ, ಮಹಾವಿಷ್ಣು ಮಹಾವಿಷ್ಣುವಾಗಿ, ಅದು ಮಹಾವಿ ವಿಷ್ಣುವು ಅದು ಬೇರೆ ಬೇರೆ ಅರ್ಥಗಳನ್ನು ನಾವು ನೋಡ್ಬೋದು. ಅವನು ಎಲ್ಲ ವಿಧವಾದಂಥ ಮಹಾವಿ, ದೊಡ್ಡ ವಿ ಎಂದ ಪಕ್ಷಿ, ಅದರ ಅದಕ್ಕೆ ಅಂದರೆ ಗರುಡನಿಗೆ ಆ ಗರುಡತ್ವವನ್ನು ಕೊಟ್ಟವನಾಗಿದ್ದಾನೆ, ಎಲ್ಲ ಗರುಡ ವಾಹನನಾಗಿ ಉಳ್ಳವನು ಅಂತೇಳಿ ಮಹಾವಿಷ್ಣು ಆ ಅರ್ಥವನ್ನು ವಿಶೇಷ ಅರ್ಥವನ್ನು ಕೊಡ್ಬೋದು. ಅಂತಹವನು ಪ್ರಭ ವಿಷ್ಣು, ಅವನು ನಾವು ಆ ಅರ್ಥವನ್ನು ನಾವು ನೋಡಿದ್ವಿ. ಪ್ರಭ ವಿಷ್ಣು ಅಂದರೆ ಅವನು ಎಲ್ಲರಿಗೆ ಒಡೆಯನಾಗಿದ್ದಾನೆ, ಪ್ರಭುವಾಗಿದ್ದಾನೆ, ಎಲ್ಲರಿಗೆ ಪ್ರಭವ ಅಂದರೆ ಹುಟ್ಟುವನ್ನು ಕೊಡುವವನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಮಹೇಶ್ವರಂ ಎಲ್ಲರಿಗೂ ಈಶ ಒಡೆಯನಾಗಿರುವಂತಹ ಪರಮಾತ್ಮನನ್ನು ಅನೇಕ ರೂಪ ದೈತ್ಯಾಂತ, ಅನೇಕ ರೂಪಗಳಲ್ಲಿ ಅನೇಕ ವಿಧವಾದಂತಹ ರಾಕ್ಷಸರನ್ನು ಸಂಹಾರ ಮಾಡಿದವನಾಗಿದ್ದಾನೆ. ಅಂತಹ ಪುರುಷೋತ್ತಮನಾದ ಪರಮಾತ್ಮನಿಗೆ ನಮಾಮಿ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ಅದಾದ ಮೇಲೆ ನ್ಯಾಸವನ್ನು ಮಾಡ್ತಾರೆ. ನ್ಯಾಸವನ್ನು ಮಾಡುವುದು ಅದು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ನ್ಯಾಸ ಮಾಡುವುದು ಧ್ಯಾನ ಬರುತ್ತೆ, ಅದಾದ ಮೇಲೆ ವಿಷ್ಣು ಸಹಸ್ರನಾಮ ಶುರು ಆಗುತ್ತೆ. ನಾವು ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿಗೆ ನಾನು ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳು ಕ್ವಶನ್ ಇದಕ್ಕೆ ಕೇಳಬಹುದು ಅನ್ನೋದಕ್ಕಾಗಿ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದಿಯರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಂ ಕರೋಮಿ ಇದ್ದ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು.